ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನನ್ನ ನೆರೆಯವನು ಯಾರು? ರೀಪ್ರಿಂಟ್ಸ್ ಪುಟ 3803, ಪುಟದ ಸಂಖ್ಯೆ 253-254. ಕರ್ತನ ಜನರಲ್ಲಿ ಕೆಲವರು ಈ ಆಜ್ಞೆಯ ಅಗತ್ಯತೆಯಲ್ಲಿ ಮತ್ತು ನಮ್ಮ ಕರ್ತನ ನಿರ್ದೇಶನದಲ್ಲಿ ಅಡಕವಾಗಿರುವ ಪ್ರಭಾವದಿಂದ ತಪ್ಪಿಸಿಕೊಳ್ಳುವ ಪ್ರವೃತ್ತಿಯುಳ್ಳವರಾಗಿ ಹೀಗೆ ಹೇಳುವುದನ್ನು ನಾವು ಕಂಡಿದ್ದೇವೆ. ಹೌದು, ಗಾಯ ಹೊಂದಿದ ಮನುಷ್ಯನಿಗೆ ದಯೆ ತೋರಿಸಿದ ಸಮಾರ್ಯದವನೇ ನಿಜವಾದ ನೆರೆಯವನು. ಆತನಿಗೆ ದಯೆ ತೋರಿದ ಯಾಜಕನು ಮತ್ತು ಲೇವಿಯನು ಅವರಿಗೆ ನೆರೆಯವನೆಂದು ಎಣಿಸಬಾರದು. ಆದುದರಿಂದ ಆ ಗಾಯ ಹೊಂದಿದವನು ತಾನು ಗುಣವಾದ ಮೇಲೆ ತನಗೆ ಸಹಾಯ ಮಾಡಿದ ಸಮಾರ್ಯದವನೊಡನೆ ಯಾವಾಗಲೂ ಬಳಕೆಯಲ್ಲಿರಬೇಕು ಮತ್ತು ತನ್ನಂತೆಯೇ ಅವನನ್ನು ಪ್ರೀತಿಸಿ ಅವನ ಸೇವೆಯಲ್ಲಿ ಪ್ರಾಣವನ್ನು ಕೊಡಲು ಇಚ್ಛೆಯುಳ್ಳವನಾಗಿರಬೇಕು. ತನಗೆ ನೆರೆಯವನಂತೆ ನಡೆದುಕೊಳ್ಳದ ಆ ಇಬ್ಬರನ್ನೂ ತನಗೆ ನೆರೆಯವನೆಂದು ಅವನು ಎಣಿಸಬಾರದು ಮತ್ತು ಅವರನ್ನು ತನ್ನಂತೆಯೇ ಪ್ರೀತಿಸಬಾರದು. ನಮ್ಮ ಉತ್ತರವೇನೆಂದರೆ, ಇದು ನಮ್ಮ ಕರ್ತನ ಮಾತಿನ ಭಾಷಾ ಶೈಲಿಯಲ್ಲಿ ತಿರುಚಿ ಹಾಕಿರುವಂಥದ್ದೆಂಬುವುದು ನಿಜ. ಕರ್ತನು ಯಹೂದ್ಯರಲ್ಲಿ ಸಾಮಾನ್ಯವಾಗಿದ್ದ ಈ ಅಭಿಪ್ರಾಯವನ್ನು ನಿಷ್ಫಲಗೊಳಿಸಲು ಯತ್ನಿಸಿದ್ದನು. ಯಾಕೆಂದರೆ ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ಶತ್ರುವಿನ ವಿಷಯದಲ್ಲಿ ಕಟುವಾಗಿರಬೇಕೆಂಬುವುದು ಯಹೂದ್ಯರಲ್ಲಿನ ಗಾದೆಯ ಮಾತಾಗಿತ್ತು. ನೆರೆಯವನು ಎಂಬ ಶಬ್ದವು ತನಗೆ ಸಮೀಪದಲ್ಲಿರುವವನನ್ನು ಸೂಚಿಸುವುದು, ಮತ್ತು ಶಾಸ್ತ್ರಿಗಳು ಮತ್ತು ಪರಿಸಾಯರು ಇದನ್ನು ತಮ್ಮ ಪ್ರವೃತ್ತಿಗಳಲ್ಲಿ, ತಮ್ಮ ನಂಬಿಕೆಯಲ್ಲಿ ಮತ್ತು ತಮ್ಮ ಪಂಗಡದ ಸಂಬಂಧಗಳಲ್ಲಿ ತಮ್ಮ ವಿಷಯದಲ್ಲಿ ಸಹಾನುಭೂತಿಯುಳ್ಳವರಿಗೆ ಇದನ್ನು ಅನ್ವಯ ಮಾಡಿಕೊಳ್ಳುತ್ತಿದ್ದರು. ಹೀಗೆ ಒಬ್ಬ ಪರಿಸಾಯನು ಮತ್ತೊಬ್ಬ ಪರಿಸಾಯನಿಗೆ ಸಂತೋಷವಾಗಿ ಸೇವೆ ಮಾಡುವನು, ಮತ್ತು ಒಬ್ಬ ಶಾಸ್ತ್ರಿಯು ಮತ್ತೊಬ್ಬ ಶಾಸ್ತ್ರಿಗೆ ಸಂತೋಷವಾಗಿ ಸೇವೆ ಮಾಡುವನು. ಹೀಗೆ ಅವರು ತಮ್ಮಂಥವರ ವಿಷಯಗಳಲ್ಲಿ ಒಂದೇ ಪಂಗಡಕ್ಕೆ ಸೇರಿದವರೆಂಬ ಸ್ವಾರ್ಥ ಭಾವದಿಂದ ಧರ್ಮಶಾಸ್ತ್ರದ ಪ್ರಕಾರವಾಗಿ ತಮ್ಮ ನೆರೆಯವನೆಂದು ಅವರು ಮಾನ್ಯ ಮಾಡಿ ಇತರರ ಬೇರೆ ವರ್ಗದವರನ್ನು ಹೆಚ್ಚು ಕಡಿಮೆ ವಿರೋಧಿ ಎಂದು ಪರಿಗಣಿಸಿ ಅವರನ್ನು ಪ್ರೀತಿಸದೇ ಇದ್ದು, ಅಥವಾ ಅವರು ತಮ್ಮನ್ನು ವಿರೋಧಿಸುವವರಾಗಿದ್ದಲ್ಲಿ ಅವರನ್ನು ಹಾಗೆ ಮಾಡುತ್ತಿದ್ದರು. ಕ್ರೈಸ್ತರಾಗಿ ನಾವು ಈ ಸಂಗತಿಯ ವಿಷಯವಾಗಿ ಇದಕ್ಕಿಂತಲೂ ಹೆಚ್ಚು ಉನ್ನತವಾದ ದೃಷ್ಟಿ ಉಳ್ಳವರಾಗಿರಬೇಕು. ಈ ಅಭಿಪ್ರಾಯದ ವಿರುದ್ಧವಾಗಿ ನಮ್ಮ ಕರ್ತನು ನುಡಿದಿರುವುದನ್ನು ನಾವು ನೆನೆಸುವವರಾಗಿದ್ದೇವೆ. ಆತನು ಹೇಳಿದ್ದು, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಯಾವನಾದರೂ ತನ್ನ ಸ್ನೇಹಿತರನ್ನು ಪ್ರೀತಿಸುವುದು ಮಾತ್ರವಲ್ಲದೆ ವೈರಿಗಳನ್ನು ಸಹ ಪ್ರೀತಿಸುವ ಈ ಮಟ್ಟಿಗೆ ತಲುಪದಿದ್ದರೆ ಅವರು ದೇವರಿಂದ ತನ್ನ ಮಕ್ಕಳೆಂದು ಬಹು ಹೆಚ್ಚು ಕಾಲ ಮಾನ್ಯತೆ ಪಡೆಯಲಾರನು. ಈ ರಾಜಾಜ್ಞೆಯು ಪೂರ್ಣವಾದ ದೇವರ ಚಿತ್ತವೆಂಬ ಹೇಳಿಕೆ ನೀಡುವುದರ ಮೂಲಕ ನಮ್ಮ ಕರ್ತನು ಕೊಟ್ಟ ಮೊಟ್ಟ ಮೊದಲು ಇದನ್ನು ಆರಂಭಿಸಿದ್ದನು. ಈ ನಿಯಮವು ಆತನ ಶಿಷ್ಯರಾಗುವವರೆಲ್ಲರನ್ನು ಆಳುವಂತಾಗಬೇಕು. ಈ ರಾಜಾಜ್ಞೆಯು ನಮಗೆ ಕರುಣೆ ತೋರುವವರನ್ನು ಮಾತ್ರ ಸೋದರರೆಂದು ಪ್ರೀತಿ ಮಾಡಬೇಕೆಂದು ಹೇಳುವುದಿಲ್ಲ. ಈ ಮಾತನ್ನು ಹೇಳುವಾಗ ನಮ್ಮ ಕರ್ತನು ಸ್ವಾರ್ಥಪೂರ್ಣವಾದ ಈ ಪ್ರೀತಿಯನ್ನು ಖಂಡಿಸಿದ್ದನು. ನಿಮಗೆ ಪ್ರೀತಿ ತೋರಿಸುವವರನ್ನೇ ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ಆದುದರಿಂದ ತಮ್ಮ ಜೀವವನ್ನು ತಮಗೋಸ್ಕರ ಅಪಾಯಕ್ಕೆ ಗುರಿ ಮಾಡಿಕೊಂಡವರನ್ನು ನಾವು ನಮ್ಮ ನೆರೆಯವನಂತೆ ಪ್ರೀತಿಸಿ ಪ್ರೀತಿ ಮಾಡಬೇಕು ಎನ್ನುವುದನ್ನು ಈ ಒಂದು ಸಾಮ್ಯದ ಅರ್ಥ ವಿವರಣೆಯೆಂದು ಉಪದೇಶಿಸುವುದು ನಮ್ಮ ಕರ್ತನ ಉಪದೇಶಕ್ಕಿಂತಲೂ ಬಹು ಕೆಳಮಟ್ಟದ್ದಾಗಿದ್ದು, ಮತ್ತು ಆತನೇ ಹೇಳಿರುವಂತೆ ಇದು ಪಾಪಿಗಳಲ್ಲಿರುವ ಸಾಧಾರಣವಾದ ಪ್ರವೃತ್ತಿಗೆ ಸರಿಬೀಳುವುದು. ವಿಮೋಚಕನ ಹಿಂಬಾಲಕರಾಗಿ ನಾವು ಬಹು ಉನ್ನತವಾದ ಗುಣಮಟ್ಟವನ್ನು ಹೊಂದಿರಬೇಕು. ಯಾವನು ಸಂಕಷ್ಟದಲ್ಲಿದ್ದೋ ಅವನಿಗೆ ನಮ್ಮ ಸಹಾಯದ ಅವಶ್ಯಕತೆ ಇರುವುದೋ ಅವನನ್ನು ನಮ್ಮ ನೆರೆಯವನೆಂದು ಗುರುತಿಸಿ ಅವನನ್ನು ಸಹಾನುಭೂತಿಯಿಂದ ಪ್ರೀತಿಸಿ ಅವನಿಗಾಗಲಿ ಅಥವಾ ಅವಳಿಗಾಗಲಿ ನಮಗೆ ಸಾಧ್ಯವಾದ ಮಟ್ಟಿಗೆ ಅವರಿಗೆ ಸೇವೆ ಮಾಡಲು ಸಿದ್ಧರಿರಬೇಕು. ನಾವೇ ಆ ವ್ಯಕ್ತಿಯ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದರೆ ನಾವು ಆ ವ್ಯಕ್ತಿಯಿಂದ ಹೊಂದಲು ಆಶಿಸುತ್ತಿದ್ದ ಮಟ್ಟಕ್ಕೆ ಅವನಿಗೆ ಸೇವೆಯನ್ನು ಮಾಡಬೇಕು. ನಾವು ಈ ಉನ್ನತ ಮಟ್ಟದ ಪ್ರೀತಿ, ಅನುಕಂಪ, ಸಹಕಾರ, ಔದಾರ್ಯಗಳನ್ನು ಯಾವ ಪ್ರಮಾಣದಲ್ಲಿ ಪಡಕೊಂಡಿರುವೆವೋ ಹಾಗೂ ನಮ್ಮ ಹೃದಯವನ್ನು ಕರುಣಾಭಾವಕ್ಕೆ ಅಧೀನ ಮಾಡಿಕೊಂಡಿರುವೆವೋ ಅಲ್ಲದೆ ಇವುಗಳನ್ನು ನಮ್ಮ ನಡವಳಿಕೆಯ ಸೂತ್ರವನ್ನಾಗಿ ಮಾಡಿಕೊಂಡಿರುವೆವೋ ಆ ಪ್ರಮಾಣದಲ್ಲಿ ನಾವು ಖಂಡಿತವಾಗಿಯೂ ಅಧಿಕವಾಗಿ ದೇವರ ಹೋಲಿಕೆಯಲ್ಲಿ ಅಧಿಕವಾಗಿ ಕ್ರಿಸ್ತನ ಸ್ವರೂಪದಲ್ಲಿ ಇರುವೆವು. ಯಾಕೆಂದರೆ ನಮ್ಮ ಪ್ರಿಯ ವಿಮೋಚಕನು ಗಮನಿಸಿ ಹೇಳಿರುವಂತೆ ದೇವರು ಉಪಕಾರ ನೆನೆಸದವರಿಗೂ ಕರುಣೆಯುಳ್ಳವನಾಗಿದ್ದಾನೆ.